ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 22/12/2024 ಬಾಪ್ತಾದ ಮಧುಬನ ರಿವೈಸ್ 17/3/2003. ಸದಾ ಸ್ವಯಂನ ಸ್ವಮಾನದಲ್ಲಿ ಇರಬೇಕು ಮತ್ತು ಸರ್ವರಿಗೂ ಗೌರವವನ್ನು ಕೊಡಬೇಕು. ಸರ್ವರಿಗೂ ಸಹಯೋಗಿಗಳಾಗಬೇಕು ಮತ್ತು ಸಮರ್ಥರಾಗಬೇಕು. ಇಂದು ಭಾಗ್ಯವಿದಾತ ಆದಂತಹ ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ ಮೂರು ರೇಖೆಯನ್ನು ನೋಡುತ್ತಿದ್ದಾರೆ. ಒಂದನೇ ಪ್ರಕಾರದ ರೇಖೆ ಅಂದರೆ ಪರಮಾತ್ಮ ಪಾಲನೆಯ ಭಾಗ್ಯಶಾಲಿ ರೇಖೆಯಾಗಿದೆ. ಎರಡನೇ ಪ್ರಕಾರದ ರೇಖೆ ಅಂದರೆ ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯದ ರೇಖೆಯಾಗಿದೆ. ಮೂರನೇ ಪ್ರಕಾರದ ರೇಖೆ ಅಂದರೆ ಶ್ರೀಮತದ ಹೊಳೆಯುವಂತಹ ರೇಖೆಯಾಗಿದೆ. ಜಗತ್ತಿನ ನಾಲ್ಕೂ ಕಡೆ ಇರುವಂತಹ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಮೂರೂ ಪ್ರಕಾರದ ರೇಖೆಗಳು ಬಹಳ ಚೆನ್ನಾಗಿ ಹೊಳೆಯುತ್ತಿದೆ. ನೀವೆಲ್ಲರೂ ನಿಮ್ಮ ಮೂರೂ ಪ್ರಕಾರದ ಭಾಗ್ಯದ ರೇಖೆಯನ್ನು ನೋಡಿಕೊಳ್ಳುತ್ತಿದ್ದೀರಾ ತಾನೆ? ಭಾಗ್ಯವಿದಾತ ಆದಂತಹ ಪರಮಾತ್ಮ ತಂದೆಗೆ ನೀವು ಮಕ್ಕಳಾಗಿದ್ದೀರಾ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಇಂತಹ ಶ್ರೇಷ್ಠ ಭಾಗ್ಯ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಬಾಪ್ತಾದ ನೋಡುತ್ತಿದ್ದಾರೆ, ವಿಶ್ವದಲ್ಲಿ ಅನೇಕ ಜನ ಕೋಟ್ಯಾಂತರ ಆತ್ಮರಿದ್ದಾರೆ. ಆದರೆ ಆ ಕೋಟ್ಯಾಂತರ ಆತ್ಮರಲ್ಲಿ ಕೇವಲ 6 ಲಕ್ಷ ಪರಿವಾರ ಅಂದರೆ ಎಷ್ಟು ಸಣ್ಣ ಪರಿವಾರ ಆಗಿದೆ. ಕೋಟಿಯಲ್ಲಿ ಕೆಲವರು ನೀವಾಗಿದ್ದೀರಾ. ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಮೂರು ಮಾತಿನ ಅವಶ್ಯಕತೆ ಇದೆ. ಪ್ರತಿಯೊಬ್ಬರ ಜೀವನದಲ್ಲಿ ಪಾಲನೆ, ಶಿಕ್ಷಣ ಮತ್ತು ಶ್ರೇಷ್ಠ ಮತ ಅನ್ನುವ ಮೂರು ಮಾತಿನ ಅವಶ್ಯಕತೆ ಇದೆ. ಆದರೆ ಈ ಪರಮಾತ್ಮನ ಪಾಲನೆಗೂ ಮತ್ತು ದೇವಾತ್ಮರ ಪಾಲನೆಗೂ ಮತ್ತು ಮನುಷ್ಯಾತ್ಮರ ಪಾಲನೆಗೂ, ಪರಮಾತ್ಮ ತಂದೆಯ ಮತಕ್ಕೂ ದೇವಾತ್ಮರ ಮತಕ್ಕೂ ಮನುಷ್ಯಾತ್ಮರ ಮತಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣಕ್ಕೂ, ದೇವತೆಗಳು ಕಲಿಯುವಂತಹ ಶಿಕ್ಷಣಕ್ಕೂ, ಮನುಷ್ಯಾತ್ಮರು ಕಲಿಸುವಂತಹ ಶಿಕ್ಷಣಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಅಂದ ಮೇಲೆ ಇಂತಹ ಶ್ರೇಷ್ಠ ಭಾಗ್ಯ ನನಗೆ ಪ್ರಾಪ್ತಿಯಾಗಬಹುದು ಎಂದು ಸಂಕಲ್ಪದಲ್ಲೂ ನಿಮಗೆ ವಿಚಾರ ಇರಲಿಲ್ಲ. ಆದರೆ ಈಗ ಪ್ರತಿಯೊಬ್ಬರ ಮನಸ್ಸು ಸದಾ ಇದೇ ಗೀತೆಯನ್ನು ಹಾಡುತ್ತಿರುತ್ತದೆ, ನಾನು ಪಡೆದುಕೊಂಡು ಬಿಟ್ಟೆ ಎಂದು. ಪಡೆದುಕೊಂಡಿದ್ದೀರೋ ಅಥವಾ ಪಡೆದುಕೊಳ್ಳಬೇಕು ಏನೆಂದು ಹೇಳುತ್ತೀರಾ? ಪಡೆದುಕೊಂಡಿದ್ದೇನೆ ಎಂದು ಹೇಳುತ್ತೀರಾ ತಾನೆ? ಪರಮಾತ್ಮ ತಂದೆ ಇಂತಹ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ. ಮಕ್ಕಳು ಹೇಳುತ್ತಾರೆ, ವಾಹ ಬಾಬಾ ವಾಹ ಎಂದು. ಮತ್ತು ಪರಮಾತ್ಮ ತಂದೆ ಹೇಳುತ್ತಾರೆ, ವಾಹ ಮಕ್ಕಳೇ ವಾಹ ಎಂದು. ಕೇವಲ ಇಂತಹ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡರೆ ಸಾಕಾಗುವುದಿಲ್ಲ, ಆದರೆ ಸದಾ ಸ್ಮೃತಿ ಸ್ವರೂಪರಾಗಿ ಇರಬೇಕು. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ವಿಚಾರವನ್ನು ಮಾಡುತ್ತಾರೆ, ಆದರೆ ವಿಚಾರ ಮಾಡುವಂತಹ ಸ್ವರೂಪ ಆಗಬೇಡಿ, ಸ್ಮೃತಿ ಸ್ವರೂಪರಾಗಿ. ಸ್ಮೃತಿ ಸ್ವರೂಪರಿಂದ ನೀವು ಸಮರ್ಥ ಸ್ವರೂಪರಾಗುತ್ತೀರಾ. ವಿಚಾರ ಮಾಡುವಂತಹ ಸ್ವರೂಪದಿಂದ ನೀವು ಸಮರ್ಥ ಸ್ವರೂಪರಾಗಲು ಸಾಧ್ಯ ಇಲ್ಲ. ಬಾಪ್ತಾದ ಮಕ್ಕಳ ಭಿನ್ನ ಭಿನ್ನ ಲೀಲೆಯನ್ನು ನೋಡುತ್ತಾ ಮುಗುಳ್ನಗುತ್ತಿರುತ್ತಾರೆ. ಕೆಲವರು ವಿಚಾರ ಮಾಡುವಂತಹ ಸ್ವರೂಪ ಆಗಿದ್ದಾರೆ, ಕೆಲವರು ಕೇವಲ ವಿಚಾರ ಮಾಡುವಂತಹ ಸ್ವರೂಪದಲ್ಲಿ ಸ್ಥಿತ ಆಗಿದ್ದಾರೆ. ಸದಾ ಸ್ಮೃತಿ ಸ್ವರೂಪರಾಗಿ ಇರುವುದಿಲ್ಲ. ಕೆಲವೊಮ್ಮೆ ವಿಚಾರ ಮಾಡುವಂತಹ ಸ್ವರೂಪದಲ್ಲಿ ಸ್ಥಿತಾದರೆ ಕೆಲವೊಮ್ಮೆ ಸ್ಮೃತಿ ಸ್ವರೂಪರಾಗಿರುತ್ತಾರೆ. ಯಾರು ಸ್ಮೃತಿ ಸ್ವರೂಪರಾಗಿರುತ್ತಾರೋ ಅವರು ನಿರಂತರ ಸ್ವಾಭಾವಿಕ ರೂಪದಲ್ಲಿ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲೇ ಸ್ಥಿತ ಆಗಿರುತ್ತಾರೆ. ಯಾರು ವಿಚಾರ ಮಾಡುವಂತಹ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಈ ಸಂಗಮ ಯುಗ ಪರಿಶ್ರಮವನ್ನು ಪಡುವಂತಹ ಯುಗ ಅಲ್ಲ, ಸರ್ವ ಪ್ರಾಪ್ತಿಗಳ ಅನುಭವವನ್ನು ಮಾಡುವಂತಹ ಯುಗ ಆಗಿದೆ. 63 ಜನ್ಮದಿಂದ ಪರಿಶ್ರಮವನ್ನು ಪಟ್ಟಿದ್ದೀರಾ, ಆದರೆ ಈಗ ಪರಿಶ್ರಮದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಯುಗ ಸಂಗಮ ಯುಗ ಆಗಿದೆ. ಅಂದರೆ ಪರಿಶ್ರಮದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮಯ ಸಂಗಮ ಯುಗದ ಸಮಯ ಆಗಿದೆ. ಬಾಪ್ತಾದ ನೋಡುತ್ತಿದ್ದರು, ದೇಹಾಭಿಮಾನದ ಸ್ಮೃತಿಯಲ್ಲಿ ಸ್ಥಿತ ಆಗಲು ಮಕ್ಕಳು ಯಾವ ಮಾತಿನ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಎಂದು. ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ ಎಂದು ನೀವು ನೆನಪು ಮಾಡಿಕೊಳ್ಳಲು ನಿಮಗೆ ಏನಾದರೂ ಪರಿಶ್ರಮದ ಅನುಭವ ಆಗುತ್ತದೆಯೇನು? ಇಲ್ಲ. ಸ್ವಾಭಾವಿಕವಾಗಿ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ನಾನು ಇಂತಹ ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ದೇನೆ ಎಂದು ನಿಮಗೆ ನೆನಪಿಗೆ ಬರುತ್ತದೆ. ದೇಹಾಭಿಮಾನವೇ ನಮ್ಮ ಸ್ವಭಾವ ಆಗಿಬಿಟ್ಟಿದೆ. ದೇಹಾಭಿಮಾನ ಎಷ್ಟು ಪಕ್ಕಾ ಸ್ವಭಾವ ಆಗಿದೆ ಅಂದರೆ, ಈಗೀಗ ಕೆಲವು ಮಕ್ಕಳು ಆತ್ಮ ಅಭಿಮಾನಿ ಆಗಬೇಕು ಎಂದು ವಿಚಾರವನ್ನು ಮಾಡುತ್ತಿರುತ್ತಾರೆ, ಆದರೆ ದೇಹಾಭಿಮಾನ ಅವರನ್ನು ತನ್ನ ಕಡೆ ಆಕರ್ಷಣೆ ಮಾಡಿಬಿಡುತ್ತದೆ. ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ ಎಂದು ಅವರು ವಿಚಾರವನ್ನು ಮಾಡುತ್ತಾರೆ, ಆದರೆ ದೇಹಾಭಿಮಾನ ಎಷ್ಟು ಸ್ವಾಭಾವಿಕ ಸ್ವಭಾವ ಆಗಿದೆ ಅಂದರೆ, ಬಾರಿ ಬಾರಿಗೂ ಬಯಸದೇ ಇದ್ದರೂ, ವಿಚಾರ ಮಾಡದೇ ಇದ್ದರೂ ದೇಹಾಭಿಮಾನಕ್ಕೆ ಮಕ್ಕಳು ವಶ ಆಗಿ ಬಿಡುತ್ತಾರೆ. ಬಾಪ್ತಾದ ಹೇಳುತ್ತಾರೆ, ಈಗ ಈ ಮರುಜೀವ ಜನ್ಮದಲ್ಲಿ ಆತ್ಮ ಅಭಿಮಾನಿಯಾಗಿ ಅಂದರೆ ದೇಹಾಭಿಮಾನದಲ್ಲಿ ಎಷ್ಟು ಸಹಜ ರೂಪದಲ್ಲಿ ಸ್ಥಿತ ಆಗುತ್ತೀರೋ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲೂ ಕೂಡ ಅಷ್ಟೇ ಸಹಜ ರೂಪದಲ್ಲಿ ಸ್ಥಿತ ಆಗಬೇಕು. ಆತ್ಮ ಅಭಿಮಾನಿ ಸ್ಥಿತಿ ಕೂಡ ಅದೇ ರೀತಿ ನಿಮ್ಮ ಸ್ವಾಭಾವಿಕ ಸ್ವಭಾವ ಆಗಿ ಬಿಡಬೇಕು. ನಾನು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ ಎಂದು ನೆನಪು ಮಾಡಿಕೊಂಡು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಲು ನೀವು ಪರಿಶ್ರಮವನ್ನು ಪಡಬಾರದು. ಹೇಗೆ ಯಾವುದಾದರೂ ಒಂದು ಮಗು ಜನ್ಮವನ್ನು ಪಡೆದುಕೊಂಡ ನಂತರ ಯಾವಾಗ ಆ ಮಗುವಿಗೆ ಸ್ವಲ್ಪ ತಿಳುವಳಿಕೆ ಬರುತ್ತದೆಯೋ ಆಗ ಆ ಮಗುವಿಗೆ ನೀವು ಯಾರಾಗಿದ್ದೀರಾ ಎಂದು ಪರಿಚಯವನ್ನು ಕೊಡುತ್ತಾರೆ. ನೀವು ಯಾರ ಮಕ್ಕಳಾಗಿದ್ದೀರಾ ಎಂದು ಪರಿಚಯವನ್ನು ಕೊಡುತ್ತಾರೆ. ಅಂದ ಮೇಲೆ ಯಾವಾಗ ನೀವು ಬ್ರಾಹ್ಮಣರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರೋ, ಈ ಬ್ರಾಹ್ಮಣ ಜನ್ಮ ಸಿಕ್ಕ ತಕ್ಷಣ ನಿಮಗೆ ಯಾವ ಪರಿಚಯ ಪ್ರಾಪ್ತಿಯಾಗುತ್ತದೆ? ನಾನು ಯಾರಾಗಿದ್ದೇನೆ ಅನ್ನುವ ಪರಿಚಯ ನಿಮಗೆ ಸಿಕ್ಕಿದೆ. ಆತ್ಮದ ಪಾಠವನ್ನು ಪಕ್ಕಾ ಮಾಡಿಸಲಾಗುತ್ತದೆ. ಅಂದ ಮೇಲೆ ನಾನು ಯಾರಾಗಿದ್ದೇನೆ ಅನ್ನುವ ಮೊದಲನೆಯ ಪರಿಚಯ ನಮ್ಮ ಸ್ವಾಭಾವಿಕ ಸ್ವಭಾವ ಆಗಿಬಿಡಬೇಕು. ಸ್ವಭಾವ ನಿರಂತರ ಇರುತ್ತದೆ. ಯಾವುದು ಸ್ವಾಭಾವಿಕ ಸ್ವಭಾವ ಆಗಿರುತ್ತದೆಯೋ ಅದರ ಸ್ಮೃತಿ ನಿರಂತರ ಇರುತ್ತದೆ. ಅದನ್ನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಬ್ರಾಹ್ಮಣ ಮಕ್ಕಳಾದ ನೀವೆಲ್ಲರೂ ಸಮಯಕ್ಕನುಸಾರವಾಗಿ ಸ್ವಾಭಾವಿಕ ರೂಪದಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಕೆಲವು ಮಕ್ಕಳು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾರೆ. ಅವರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ಸ್ಮೃತಿ ಸ್ವರೂಪರಾಗಿದ್ದಾರೆ. ಈಗ ನಿರಂತರ ಮತ್ತು ಸ್ವಾಭಾವಿಕ ರೂಪದಲ್ಲಿ ಸ್ಮೃತಿ ಸ್ವರೂಪರಾಗಲೇಬೇಕು. ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗುವುದೇ ನಿಮ್ಮ ಅಂತಿಮ ಪರೀಕ್ಷಾ ಪೇಪರ್ ಆಗಿದೆ. ಎಲ್ಲಾ ಬ್ರಾಹ್ಮಣ ಆತ್ಮರಿಗೋಸ್ಕರ ಈ ಅಂತಿಮ ಪರೀಕ್ಷಾ ಪೇಪರ್ ಬಹಳ ಸಣ್ಣ ಪೇಪರ್ ಆಗಿದೆ. ಅದು ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗುವಂತಹ ಪೇಪರ್ ಆಗಿದೆ. ಅಂದ ಮೇಲೆ ಈ ವರ್ಷ ಏನನ್ನು ಮಾಡುತ್ತೀರಾ? ಕೆಲವು ಮಕ್ಕಳು ಕೇಳುತ್ತಾರೆ, ಈ ವರ್ಷ ವಿಶೇಷವಾಗಿ ಯಾವ ಗುರಿಯನ್ನು ಇಟ್ಟುಕೊಳ್ಳಬೇಕು ಎಂದು. ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ, ಸದಾ ಆತ್ಮ ಅಭಿಮಾನಿ ಸ್ಮೃತಿ ಸ್ವರೂಪ ಭವ ಎಂದು. ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ಆದರೆ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಪರಿಶ್ರಮದಿಂದ ಮುಕ್ತಾಗಿ ಈ ಸ್ಥಿತಿ ಸಮಯವನ್ನು ಸಮೀಪಕ್ಕೆ ತರುತ್ತದೆ ಮತ್ತು ವಿಶ್ವದಲ್ಲಿರುವ ನಿಮ್ಮ ಸರ್ವ ಸೋದರ ಸೋದರಿಯರನ್ನು ದುಃಖ ಮತ್ತು ಅಶಾಂತಿಯಿಂದ ಮುಕ್ತ ಮಾಡುತ್ತದೆ. ನಿಮ್ಮ ಈ ಸ್ಥಿತಿ ಆತ್ಮರಿಗೋಸ್ಕರ ಮುಕ್ತಿಧಾಮದ ಬಾಗಿಲನ್ನು ತೆರೆಯುತ್ತದೆ. ಅಂದ ಮೇಲೆ ನಿಮ್ಮ ಸೋದರ ಸೋದರಿಯರ ಮೇಲೆ ನಿಮಗೆ ದಯೆ ಬರುವುದಿಲ್ಲ ಏನು? ನಾಲ್ಕು ಕಡೆ ಆತ್ಮರು ಎಷ್ಟೊಂದು ಕೂಗುತ್ತಿದ್ದಾರೆ. ಅಂದ ಮೇಲೆ ನಿಮ್ಮ ಮುಕ್ತಿ ಸರ್ವರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ. ಈಗ ಚೆಕ್ ಮಾಡಿಕೊಳ್ಳಿ, ಸ್ವಾಭಾವಿಕ ರೂಪದಲ್ಲಿ ಸ್ಮೃತಿ ಸ್ವರೂಪರಾಗಬೇಕು, ಸಮರ್ಥ ಸ್ವರೂಪರಾಗಬೇಕು. ನಾನು ಸ್ವಾಭಾವಿಕ ರೂಪದಲ್ಲಿ ಎಲ್ಲಿಯವರೆಗೂ ಸ್ಮೃತಿ ಸ್ವರೂಪ ಆಗಿದ್ದೇನೆ, ಸಮರ್ಥ ಸ್ವರೂಪ ಆಗಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ. ಸಮರ್ಥ ಸ್ವರೂಪರಾಗುವುದು ಅಂದರೆ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುವುದು. ಸಮರ್ಥ ಸ್ವರೂಪರಾದ ತಕ್ಷಣ ವ್ಯರ್ಥ ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ. ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಾರಿ ಬಾರಿಗೂ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ. ಈಗ ಈ ವರ್ಷ ಬಾಪ್ತಾದ ಮಕ್ಕಳ ಬಗ್ಗೆ ಸ್ನೇಹ ಇರುವ ಕಾರಣ ಯಾವ ಮಕ್ಕಳು ಯಾವ ಸಮಸ್ಯೆಯಲ್ಲೂ ಸಿಕ್ಕಿಹಾಕಿಕೊಂಡು ಪರಿಶ್ರಮದ ಅನುಭವವನ್ನು ಮಾಡುವುದನ್ನು ತಂದೆ ನೋಡಲು ಬಯಸುವುದಿಲ್ಲ. ಸಮಸ್ಯೆ ಸಮಾಪ್ತಿಯಾಗಿ ಬಿಡಬೇಕು ಮತ್ತು ನೀವು ಸಮಾಧಾನ ಸ್ವರೂಪರು, ಸಮರ್ಥ ಸ್ವರೂಪರು ಆಗಬೇಕು. ಈ ರೀತಿ ಆಗಲು ಸಾಧ್ಯ ಇದೆ ತಾನೆ? ಹೇಳಿ ದಾದಿಯರು, ಹೇಳಿ. ಈ ರೀತಿ ಸಮಸ್ಯೆಯಿಂದ ಮುಕ್ತ ಆಗಲು ಸಾಧ್ಯ ಇದೆ ತಾನೆ? ಟೀಚರ್ಸ್ ಹೇಳಿ, ಸಮಸ್ಯೆಯಿಂದ ಮುಕ್ತ ಆಗಲು ಸಾಧ್ಯ ಇದೆ ತಾನೆ? ಪಾಂಡವರು ಹೇಳಿ, ಸಮಸ್ಯೆಯಿಂದ ಮುಕ್ತ ಆಗಲು ಸಾಧ್ಯ ಇದೆ ತಾನೆ? ಪುನಃ ನಂತರ ವಾಪಸ್ ಹೋದ ಮೇಲೆ ಯಾವುದೇ ನೆಪವನ್ನು ಹೇಳಬೇಡಿ, ಇಂತಹ ಪರಿಸ್ಥಿತಿ ಇತ್ತು, ಈ ರೀತಿ ಆಯಿತು, ಆದ್ದರಿಂದ ಸಮಸ್ಯೆಯಿಂದ ಮುಕ್ತ ಆಗಲು ಸಾಧ್ಯ ಆಗಲಿಲ್ಲ ಎಂದು ಹೇಳಬೇಡಿ. ಈ ರೀತಿ ಆಗದೇ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಎಂದು ವಿಚಾರವನ್ನು ಮಾಡಬೇಡಿ. ಬಾಪ್ತಾದ ಇಂತಹ ಬಹಳಷ್ಟು ಮಧುರ ಮಧುರವಾದ ಆಟವನ್ನು ನೋಡಿಬಿಟ್ಟಿದ್ದಾರೆ. ಏನಾದರೂ ಆಗಲಿ, ಹಿಮಾಲಯ ಪರ್ವತಕ್ಕಿಂತ ದೊಡ್ಡ ಸಮಸ್ಯೆ ನಿಮ್ಮ ಸಮ್ಮುಖಕ್ಕೆ ಬರಲಿ, ನಿಮ್ಮ ಸಮ್ಮುಖದಲ್ಲಿರುವ ಸಮಸ್ಯೆ ಹಿಮಾಲಯ ಪರ್ವತದಷ್ಟು ದೊಡ್ಡ ಸ್ವರೂಪದಲ್ಲಿ ಇರಬಹುದು. ಸಮಸ್ಯೆ 100 ಪಟ್ಟು ದೊಡ್ಡ ಸ್ವರೂಪದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇರಬಹುದು. ಬಲೆ ತನುವಿನ ಮೂಲಕ ಸಮಸ್ಯೆ ಬಂದಿರಬಹುದು, ಮನಸ್ಸಿನ ಮೂಲಕ ಬಂದಿರಬಹುದು, ವ್ಯಕ್ತಿಗಳ ಮೂಲಕ ಬಂದಿರಬಹುದು, ಪ್ರಕೃತಿಯ ಮೂಲಕ ಸಮಸ್ಯೆ ಬಂದಿರಬಹುದು. ಪರಿಸ್ಥಿತಿ ನಿಮ್ಮ ಸ್ವಸ್ಥಿತಿಯ ಮುಂದೆ ಏನೂ ಅಲ್ಲ ಮತ್ತು ಸ್ವಸ್ಥಿತಿಗೆ ಸಾಧನ ಅಂದರೆ ಸ್ವಮಾನ ಆಗಿದೆ. ಸ್ವಾಭಾವಿಕ ಸ್ವರೂಪದಲ್ಲಿ ಸ್ವಮಾನದಲ್ಲಿ ಸ್ಥಿತ ಆಗಬೇಕು. ಸ್ವಮಾನವನ್ನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಇರಬಾರದು. ಬಾರಿ ಬಾರಿಗೂ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಬರಬಾರದು. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ, ನಾನು ಪರಮಾತ್ಮ ತಂದೆಯ ಕಣ್ಮಣಿಯಾಗಿದ್ದೇನೆ, ನಾನು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೇನೆ ಎಂದು ಬಾರಿ ಬಾರಿಗೂ ಪರಿಶ್ರಮ ಪಟ್ಟು ನೆನಪು ಮಾಡಿಕೊಳ್ಳಬಾರದು. ನಾನು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗೇ ಬಿಟ್ಟಿದ್ದೇನೆ, ನಾನು ಪರಮಾತ್ಮ ತಂದೆಯ ಕಣ್ಮಣಿಯಾಗಿದ್ದೇನೆ, ನಾನು ಸ್ವದರ್ಶನ ಚಕ್ರಧಾರಿ ಆಗೇ ಬಿಟ್ಟಿದ್ದೇನೆ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ನನ್ನನ್ನು ಬಿಟ್ಟು ಈ ರೀತಿ ಸ್ವಮಾನದಲ್ಲಿ ಸ್ಥಿತ ಆಗುವಂತಹ ಆತ್ಮರು ಬೇರೆ ಯಾರಾದರೂ ಇದ್ದಾರೇನು? ಕಲ್ಪದ ಮೊದಲು ಯಾರು ಈ ರೀತಿ ಸ್ವಮಾನದಲ್ಲಿ ಸ್ಥಿತ ಆಗಿದ್ದರು? ಮೊದಲು ನಾವೇ ಈ ರೀತಿ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೆವು. ನೀವೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ತಾನೆ? ನೀವೇ ಆಗಿದ್ದೀರಿ, ಈಗಲೂ ನೀವೇ ಆಗಿದ್ದೀರಾ, ಪ್ರತಿ ಕಲ್ಪದಲ್ಲೂ ನೀವೇ ಆಗುತ್ತೀರಾ. ಅಂದ ಮೇಲೆ ನೀವು ಸ್ವದರ್ಶನ ಚಕ್ರಧಾರಿಯಾಗುವುದು, ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗುವುದು, ತಂದೆಯ ಕಣ್ಮಣಿಯಾಗುವುದು, ಇದು ಫಿಕ್ಸ್ ಆಗಿದೆ. ಬಾಪ್ತಾದ ಎಲ್ಲಾ ಮಕ್ಕಳ ಚೆಹರೆಯನ್ನು ನೋಡುತ್ತಿದ್ದರು. ಎಲ್ಲಾ ಮಕ್ಕಳು ಕಲ್ಪದ ಮೊದಲಿನ ಮಕ್ಕಳೇ ಆಗಿದ್ದಾರೆ. ಅಂದ ಮೇಲೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೇ ಸಂಕಲ್ಪ ಇರಬೇಕು. ಅನೇಕ ಕಲ್ಪದಿಂದ ನಾವು ತಂದೆಗೆ ಮಕ್ಕಳಾಗಿದ್ದೆವು. ಅನೇಕ ಕಲ್ಪದಿಂದ ತಂದೆಗೆ ಮಕ್ಕಳಾಗಿದ್ದೀರಿ ತಾನೆ? ಯಾರೆಲ್ಲ ಹೌದು ಎನ್ನುತ್ತೀರೋ ಅವರು ಕೈಯನ್ನು ಎತ್ತಿ. ಯಾರು ಪ್ರತಿ ಕಲ್ಪದಲ್ಲೂ ತಂದೆಗೆ ಮಕ್ಕಳಾಗುತ್ತೀರೋ ಅವರು ಕೈಯನ್ನು ಎತ್ತಿ. ಅಂದ ಮೇಲೆ ಪುನಃ ನಾನು ಸಮಸ್ಯೆಯಿಂದ ಮುಕ್ತಾಗಿ ಸಮಾಧಾನ ಸ್ವರೂಪ ಆತ್ಮ ಆಗಿದ್ದೇನೆ ಅನ್ನುವ ಗ್ಯಾರಂಟಿ ಇದೆ ತಾನೆ? ನಿಮ್ಮ ಬಳಿ ಸರ್ಟಿಫಿಕೇಟ್ ಕೂಡ ಇದೆ. ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ತಾನೆ? ಸರ್ಟಿಫಿಕೇಟ್ ಸಿಕ್ಕಿದೆಯೋ ಅಥವಾ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕು? ಸರ್ಟಿಫಿಕೇಟ್ ಸಿಕ್ಕಿದೆ ತಾನೆ? ಸರ್ಟಿಫಿಕೇಟ್ ಸಿಕ್ಕಿದೆಯೋ ಅಥವಾ ಪಡೆದುಕೊಳ್ಳಬೇಕು? ಕಲ್ಪದ ಮೊದಲೂ ಕೂಡ ಸರ್ಟಿಫಿಕೇಟ್ ಸಿಕ್ಕಿತ್ತು. ಅಂದ ಮೇಲೆ ಈ ಕಲ್ಪದಲ್ಲಿ ಏಕೆ ಸಿಗುವುದಿಲ್ಲ? ಈಗ ಸ್ಮೃತಿ ಸ್ವರೂಪರಾಗಿ ಆಗ ಸರ್ಟಿಫಿಕೇಟ್ ಸಿಕ್ಕೇ ಬಿಡುತ್ತದೆ. ಬಲೆ ನಾವು ಪಾಸ್ವಿ ತಾನರಾಗಬಹುದು ಅಥವಾ ಪಾಸ್ ಆಗಬಹುದು, ನಮ್ಮ ಮಾರ್ಕ್ಸ್ ನಲ್ಲಿ ಅಂತರ ಆಗಬಹುದು, ಆದರೆ ತಂದೆಯ ಮೂಲಕ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುವಂತವರು ನಾವೇ ಆಗಿದ್ದೇವೆ ಅನ್ನುವ ಮಾತು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆ ತಾನೆ? ಟ್ರೈನ್ ನಲ್ಲಿ ಹೋಗುತ್ತಾ ಹೋಗುತ್ತಾ ಮರೆಯುವುದಿಲ್ಲ ತಾನೆ? ಪ್ಲೈನ್ ನಲ್ಲಿ ಹೋಗಿ ಪುನಃ ತಂದೆಯ ಮಾತು ಕೂಡ ಮಾಯ ಆಗಿ ಬಿಡುತ್ತದೇನು? ಪ್ಲೈನ್ ನಲ್ಲಿ ಹೋಗುವಾಗ ತಂದೆ ಏನೆಲ್ಲ ಸ್ಮೃತಿಯನ್ನು ತಂದು ಕೊಟ್ಟಿದ್ದಾರೋ ಅದೆಲ್ಲ ಹಾರಿ ಹೋಗುತ್ತದೇನು? ಇಲ್ಲ. ಹೇಗೆ ನೋಡಿ, ಈ ವರ್ಷ ಶಿವರಾತ್ರಿಯನ್ನು ಬಹಳಷ್ಟು ಉಮಂಗುತ್ಸಾಹದಿಂದ ಆಚರಣೆ ಮಾಡಬೇಕು ಎಂದು ದೃಢ ಸಂಕಲ್ಪವನ್ನು ಮಾಡಿದ್ದೀರಿ ಮತ್ತು ದೃಢ ಸಂಕಲ್ಪದಂತೆ ಚೆನ್ನಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡಿದ್ದೀರಾ? ದೃಢ ಸಂಕಲ್ಪದ ಆಧಾರದಿಂದ ನೀವು ಹೇಗೆ ವಿಚಾರವನ್ನು ಮಾಡಿದ್ದೀರೋ ಅದೇ ರೀತಿ ಶಿವರಾತ್ರಿ ನಡೆಯುತ್ತಾನೆ. ಅಂದ ಮೇಲೆ ಯಾವ ಮಾತು ಚಮತ್ಕಾರವನ್ನು ಮಾಡಿ ತೋರಿಸಿತು? ಏಕತೆ ಮತ್ತು ದೃಢತೆ ಚಮತ್ಕಾರವನ್ನು ಮಾಡಿ ತೋರಿಸಿದೆ. ನೀವೆಲ್ಲರೂ ವಿಚಾರವನ್ನು ಮಾಡಿದ್ದೀರಿ, 67 ಪ್ರೋಗ್ರಾಮ್ ಅನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡಿದ್ದೀರಿ, ಆದರೆ ಬಾಪ್ತಾದ ನೋಡುತ್ತಿದ್ದಾರೆ. ಕೆಲವು ಮಕ್ಕಳು 67 ಪ್ರೋಗ್ರಾಂಗಿಂತ ಜಾಸ್ತಿ ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ. ಇದು ಸಮರ್ಥ ಸ್ವರೂಪದ ಸಂಕೇತ ಆಗಿದೆ, ಉಮಂಗುತ್ಸಾಹದ ಪ್ರತ್ಯಕ್ಷ ಪ್ರಮಾಣ ಆಗಿದೆ. ಸ್ವತಃ 4 ಕಡೆ ಪ್ರೋಗ್ರಾಮ್ ಅನ್ನು ಮಾಡಿದ್ದೀರಾ? ಇದೇ ರೀತಿ ಎಲ್ಲರೂ ಸೇರಿ ಒಬ್ಬರು ಇನ್ನೊಬ್ಬರಲ್ಲಿ ಸಾಹಸವನ್ನು ತುಂಬಿ ಒಬ್ಬರು ಇನ್ನೊಬ್ಬರನ್ನು ಮುಂದುವರೆಸುವಂತಹ ಸಂಕಲ್ಪವನ್ನು ಮಾಡಿ. ಈಗ ನೀವು ಸಮಯವನ್ನು ಸಮೀಪಕ್ಕೆ ತರಲೇಬೇಕು, ಆತ್ಮರಿಗೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲೇಬೇಕು. ಆದರೆ ಯಾವಾಗ ನೀವು ವಿಚಾರ ಮಾಡುವಂತಹ ಸ್ವರೂಪದಿಂದ ಸ್ಮೃತಿ ಸ್ವರೂಪರಾಗುತ್ತೀರೋ ಆಗ ಮಾತ್ರ ಎಲ್ಲರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯ. ಬಾಪ್ತಾದ ಕೇಳಿಸಿಕೊಂಡರು, ವಿದೇಶದವರು ವಿಶೇಷವಾಗಿ ಸ್ನೇಹ ಮಿಲನ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ. ಭಾರತದವರು ಕೂಡ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ. ಕೇವಲ ಮೀಟಿಂಗ್ ನಲ್ಲಿ ಸೇವೆಯ ಪ್ಲಾನ್ ಅನ್ನಷ್ಟೇ ಮಾಡಬೇಡಿ, ಸೇವೆಯ ಪ್ಲಾನ್ ಅನ್ನು ಮಾಡಿ, ಅದರ ಜೊತೆ ಜೊತೆಗೆ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುವಂತಹ ಪ್ಲಾನ್ ಅನ್ನು ಮಾಡಿ, ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ. ಈಗ ಎಲ್ಲರೂ ಸರ್ವಶಕ್ತಿವಂತ ಆತ್ಮರಾಗಿ ಮುಂದೆ ಹಾರುತ್ತಾ ಹೋಗಬೇಕು. ಆ ರೀತಿ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ ದಾತಾಗಿ ಸಹಯೋಗವನ್ನು ನೀಡಿ, ಮಾತನ್ನು ನೋಡಬೇಡಿ, ಸಹಯೋಗಿಗಳಾಗಿ ಸ್ವಮಾನದಲ್ಲಿ ಸ್ಥಿತಾಗಿ ಮತ್ತು ಗೌರವವನ್ನು ಕೊಟ್ಟು ಸಹಯೋಗಿಗಳಾಗಿ. ಏಕೆಂದರೆ ಯಾವುದೇ ಒಂದು ಆತ್ಮಕ್ಕೆ ನೀವು ಮನಸ್ಸಿನಿಂದ ಗೌರವವನ್ನು ಕೊಟ್ಟರೆ ಅದು ಬಹಳ ದೊಡ್ಡ ಪುಣ್ಯದ ಕಾರ್ಯಾಗಿದೆ. ಏಕೆಂದರೆ ದುರ್ಬಲ ಆತ್ಮರಿಗೆ ಉಮಂಗುತ್ಸಾಹವನ್ನು ತುಂಬುವುದು ಇದು ಬಹಳ ದೊಡ್ಡ ಪುಣ್ಯ ಆಗಿದೆ. ಕೆಳಗಡೆ ಬಿದ್ದಿರುವಂತಹ ಆತ್ಮರನ್ನು ಇನ್ನೂ ಕೆಳಗಡೆ ಬೀಳಿಸಬಾರದು, ಬಿದ್ದಿರುವಂತಹ ಆತ್ಮರನ್ನು ಆಲಿಂಗನ ಮಾಡಿಕೊಳ್ಳಬೇಕು. ಅಂದರೆ ಸ್ಥೂಲ ರೂಪದಲ್ಲಿ ಆಲಿಂಗನವನ್ನು ಮಾಡಿಕೊಳ್ಳಬೇಡಿ. ಆಲಿಂಗನವನ್ನು ಮಾಡಿಕೊಳ್ಳುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಮಾಡುವುದು, ತಂದೆಯ ಸಮಾನ ಆಗಲು ಅವರಿಗೆ ಸಹಯೋಗವನ್ನು ಕೊಡುವುದು. ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ, ಈ ವರ್ಷದಲ್ಲಿ ಏನನ್ನು ಮಾಡಬೇಕು? ಸದಾ ಗೌರವವನ್ನು ಕೊಡಬೇಕು ಮತ್ತು ಸ್ವಮಾನದಲ್ಲಿ ಸ್ಥಿತಾಗಬೇಕು. ಸಮರ್ಥರಾಗಿ ಅನ್ಯರನ್ನು ಸಮರ್ಥರನ್ನಾಗಿ ಮಾಡಬೇಕು. ವ್ಯರ್ಥ ಮಾತಿನಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು. ಯಾರು ದುರ್ಬಲ ಆತ್ಮರಾಗಿದ್ದಾರೋ ಅವರು ಮೊದಲೇ ದುರ್ಬಲ ಆತ್ಮರಾಗಿದ್ದಾರೆ. ನೀವು ಅವರ ದುರ್ಬಲತೆಯನ್ನು ನೋಡುತ್ತಿದ್ದರೆ ನೀವು ಅವರಿಗೆ ಹೇಗೆ ಸಹಯೋಗಿಯಾಗಲು ಸಾಧ್ಯ? ಸಹಯೋಗವನ್ನು ಕೊಡಿ, ಆಗ ಆಶೀರ್ವಾದ ಸಿಗುತ್ತದೆ. ಎಲ್ಲದಕ್ಕಿಂತ ಬಹಳ ಸಹಜ ಪುರುಷಾರ್ಥ ಅಂದರೆ ಬೇರೆ ಏನನ್ನೂ ಮಾಡಲು ಸಾಧ್ಯ ಆಗದೇ ಇದ್ದರೂ ಕೂಡ ಎಲ್ಲಾ ಮಾತಿಗಿಂತ ಬಹಳ ಸಹಜ ಪುರುಷಾರ್ಥ ಅಂದರೆ ಒಬ್ಬರು ಇನ್ನೊಬ್ಬರಿಗೆ ಆಶೀರ್ವಾದವನ್ನು ಕೊಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗೌರವವನ್ನು ಕೊಡಿ ಮತ್ತು ಮಹಿಮೆಗೆ ಯೋಗ್ಯರಾಗಿ. ಗೌರವವನ್ನು ಕೊಡುವಂತವರೇ ಸರ್ವರ ಮೂಲಕ ಮಹಿಮೆಗೆ ಯೋಗ್ಯರಾಗುತ್ತಾರೆ. ಯಾರು ಗೌರವವನ್ನು ಕೊಡುತ್ತಾರೋ ಅವರು ಸರ್ವರ ಗೌರವಕ್ಕೂ ಪಾತ್ರರಾಗುತ್ತಾರೆ. ಅಂದ ಮೇಲೆ ಎಷ್ಟು ಜಾಸ್ತಿ ನೀವು ಮಹಿಮೆಗೆ ಯೋಗ್ಯರಾಗುತ್ತೀರೋ ಅಷ್ಟು ರಾಜ್ಯ ಅಧಿಕಾರಿಗಳಾಗುತ್ತೀರಾ ಮತ್ತು ಪೂಜ್ಯ ಆತ್ಮರಾಗುತ್ತೀರಾ. ಪ್ರಾಪ್ತಿಯನ್ನು ಕೊಡುತ್ತಾ ಹೋಗಿ, ಸಹಯೋಗವನ್ನು ಕೊಡುತ್ತಾ ಹೋಗಿ. ಅನ್ಯರಿಂದ ಪಡೆದುಕೊಳ್ಳುವ ವಿಚಾರವನ್ನು ಮಾಡಬೇಡಿ. ಅವರು ನನಗೆ ಸಹಯೋಗವನ್ನು ಕೊಟ್ಟರೆ ನಾನು ಅವರಿಗೆ ಸಹಯೋಗವನ್ನು ಕೊಡುತ್ತೇನೆ ಎಂದು ವಿಚಾರವನ್ನು ಮಾಡಿದರೆ ಅದು ಬಿಸಿನೆಸ್ ಮ್ಯಾನ್ಗಳ ಕಾರ್ಯವನ್ನು ಮಾಡಿದಂತೆ ಆಗುತ್ತದೆ. ನೀವು ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಇನ್ನು ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಮಕ್ಕಳ ಸೇವೆಯನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಎಲ್ಲರೂ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ. ಆದರೆ ಈಗ ಎಲ್ಲರೂ ಇನ್ನೂ ಮುಂದೆ ಹೋಗಬೇಕು. ವಾಣಿಯ ಮೂಲಕ ಎಲ್ಲರೂ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ. ಸಾಧನಗಳ ಮೂಲಕ ಒಳ್ಳೆಯ ಸೇವೆ ರಿಸಲ್ಟ್ ನಿಮಗೆ ಪ್ರಾಪ್ತಿಯಾಗಿದೆ. ಅನೇಕ ಆತ್ಮರ ಕಂಪ್ಲೇಂಟ್ ಅನ್ನು ಸಮಾಪ್ತಿ ಮಾಡಿದ್ದೀರಾ. ಜೊತೆ ಜೊತೆಗೆ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿರುವ ಸಮಯವನ್ನು ನೋಡಿ ಬಾಪ್ತಾದ ಈಗ ಏನನ್ನು ಬಯಸುತ್ತಾರೆ ಅಂದರೆ ಕೇವಲ ಕೆಲವು ಆತ್ಮರ ಸೇವೆಯನ್ನು ಮಾಡಬೇಡಿ, ಆದರೆ ವಿಶ್ವದ ಸರ್ವ ಆತ್ಮರಿಗೂ ಮುಕ್ತಿಯನ್ನು ನೀಡುವುದಕ್ಕೋಸ್ಕರ ಮುಕ್ತಿದಾತನ ರೂಪದಲ್ಲಿ ನಿಮಿತ್ತ ಆದಂತಹ ಆತ್ಮರು ನೀವಾಗಿದ್ದೀರಾ. ಆದರೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಜೊತೆಗಾರರಾಗಿದ್ದೀರಾ. ಅಂದ ಮೇಲೆ ಸಮಯದ ತೀವ್ರತೆಗನುಸಾರವಾಗಿ ಈಗ ಒಂದೇ ಸಮಯದಲ್ಲಿ ಮೂರು ಪ್ರಕಾರದ ಸೇವೆಯನ್ನು ಮಾಡಬೇಕು. ಒಂದನೆಯದಾಗಿ ವಾಣಿಯ ಮೂಲಕ ಸೇವೆಯನ್ನು ಮಾಡಿ. ಎರಡನೆಯದಾಗಿ ಸ್ವಯಂ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿ. ಮತ್ತು ಮೂರನೆಯದಾಗಿ ಶ್ರೇಷ್ಠ ಆತ್ಮಿಕ ವೈಬ್ರೇಷನ್ನ ಮೂಲಕ ನೀವು ಯಾವ ಸ್ಥಾನದಲ್ಲಿ ಸೇವೆಯನ್ನು ಮಾಡುತ್ತೀರೋ ಆ ಸ್ಥಾನದಲ್ಲಿ ಆತ್ಮಿಕ ವೈಬ್ರೇಷನ್ ಅನ್ನು ಹರಡಿ. ಆಗ ಆ ವೈಬ್ರೇಷನ್ನ ಪ್ರಭಾವ ಸಹಜವಾಗಿ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ. ನೀವು ಯಾವುದೇ ಸ್ಥಾನದಲ್ಲಿ ಸೇವೆಯನ್ನು ಮಾಡಿದರೂ ಕೂಡ ಆತ್ಮಿಕ ವೈಬ್ರೇಷನ್ ಅನ್ನು ಹರಡಿದರೆ ಆ ವೈಬ್ರೇಷನ್ನ ಪ್ರಭಾವದಿಂದ ಸಹಜವಾಗಿ ಎಲ್ಲರೂ ಆಕರ್ಷಿತರಾಗುತ್ತಾರೆ. ನೋಡಿ, ಈ ಅಂತಿಮ ಜನ್ಮದಲ್ಲೂ ಕೂಡ ನಿಮ್ಮ ಜಡಚಿತ್ರ ಎಷ್ಟೊಂದು ಸೇವೆಯನ್ನು ಮಾಡುತ್ತಿದೆ. ಜಡಚಿತ್ರ ವಾಣಿಯ ಮೂಲಕ ಮಾತನಾಡುತ್ತದೆ. ಏನು ವೈಬ್ರೇಷನ್ ಹೇಗಿರುತ್ತದೆ ಅಂದರೆ ಭಕ್ತರ ಭಾವನೆ ಸಹಜವಾಗಿ ಆ ವೈಬ್ರೇಷನ್ನ ಮೂಲಕ ಪೂರ್ಣ ಆಗುತ್ತದೆ. ವೈಬ್ರೇಷನ್ ಹೇಗಿರುತ್ತದೆ ಅಂದರೆ ಭಕ್ತರ ಭಾವನೆಗೆ ಸಹಜವಾಗಿ ಆ ವೈಬ್ರೇಷನ್ನ ಮೂಲಕ ಫಲಪ್ರಾಪ್ತಿಯಾಗುತ್ತದೆ. ಇಂತಹ ಶಕ್ತಿಶಾಲಿ ವೈಬ್ರೇಷನ್ ನಿಮ್ಮ ಮೂಲಕ ಅನ್ಯರಿಗೆ ಪ್ರಾಪ್ತಿಯಾಗಬೇಕು. ವೈಬ್ರೇಷನ್ನ ಮೂಲಕ ಸರ್ವಶಕ್ತಿಯ ಕಿರಣವನ್ನು ಹರಡಬೇಕು. ವಾಯುಮಂಡಲವೇ ಪರಿವರ್ತನೆ ಆಗಬೇಕು. ಅಂತಹ ಶಕ್ತಿಯ ಕಿರಣವನ್ನು ವೈಬ್ರೇಷನ್ನ ಮೂಲಕ ಎಲ್ಲಾ ಕಡೆ ಹರಡಬೇಕು. ವೈಬ್ರೇಷನ್ ಎಂತಹ ವಸ್ತು ಆಗಿದೆ ಅಂದರೆ ವೈಬ್ರೇಷನ್ ಮನಸ್ಸಿಗೆ ಸೀಲನ್ನು ಹಾಕಿಬಿಡುತ್ತದೆ. ಅಂದ ಮೇಲೆ ನಿಮ್ಮೆಲ್ಲರಿಗೂ ಅನುಭವ ಇದೆ, ಯಾವುದೇ ಆತ್ಮದ ಬಗ್ಗೆ ಒಳ್ಳೆಯ ವೈಬ್ರೇಷನ್ ಅಥವಾ ಕೆಟ್ಟ ವೈಬ್ರೇಷನ್ ಮನಸ್ಸಿನಲ್ಲಿ ಕುಳಿತು ಬಿಟ್ಟರೆ ಎಷ್ಟು ಸಮಯದವರೆಗೂ ಅದೇ ವಿಚಾರ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ? ಬಹಳ ಸಮಯದವರೆಗೂ ಆ ಕೆಟ್ಟ ವೈಬ್ರೇಷನ್ನ ವಿಚಾರ, ಒಳ್ಳೆಯ ವೈಬ್ರೇಷನ್ನ ವಿಚಾರ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ತಾನೆ? ನೀವು ಆ ವಿಚಾರವನ್ನು ತೆಗೆದುಹಾಕಬೇಕು ಎಂದು ಬಯಸಿದರೂ ಕೂಡ ತೆಗೆದುಹಾಕಲು ಸಾಧ್ಯ ಆಗುವುದಿಲ್ಲ. ಯಾರ ಬಗ್ಗೆ ಆದರೂ ಕೆಟ್ಟ ವೈಬ್ರೇಷನ್ ಮನಸ್ಸಿನಲ್ಲಿ ಕುಳಿತುಕೊಂಡರೆ ಅದು ಸಹಜವಾಗಿ ಸಮಾಪ್ತಿಯಾಗುತ್ತದೆಯೇನು? ಇಲ್ಲ. ಅಂದ ಮೇಲೆ ಸರ್ವಶಕ್ತಿಯ ಕಿರಣದ ವೈಬ್ರೇಷನ್ ಮನಸ್ಸಿನಲ್ಲಿ ಸೀಲನ್ನು ಹಾಕುವಂತಹ ಕಾರ್ಯವನ್ನು ಮಾಡುತ್ತದೆ. ವಾಣಿಯ ಮೂಲಕ ಜ್ಞಾನವನ್ನು ಕೇಳಿದರು, ವಾಣಿಯ ಮೂಲಕ ಕೇಳಿರುವ ಮಾತನ್ನು ಮರೆಯಬಹುದು. ಆದರೆ ವೈಬ್ರೇಷನ್ನ ಮೂಲಕ ಏನು ಅವರ ಮನಸ್ಸಿನಲ್ಲಿ ಸೀಲನ್ನು ಪ್ರಿಂಟ್ ಮಾಡಲಾಗುತ್ತದೆಯೋ ಅದನ್ನು ಸಹಜವಾಗಿ ದೂರ ಮಾಡಲು ಸಾಧ್ಯ ಇಲ್ಲ. ಈ ಮಾತಿನ ಅನುಭವ ಇದೆ ತಾನೆ? ಅಂದ ಮೇಲೆ ಎಲ್ಲರಿಗೂ ಈ ಮಾತಿನ ಅನುಭವ ಇದೆ ತಾನೆ? ಗುಜರಾತ್ನವರು, ಬಾಂಬೆಯವರು, ನಿಮ್ಮ ಉಮಂಗುತ್ಸಾಹವನ್ನು ತೋರಿಸಿದ್ದೀರಾ. ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಪದುಮಾ ಪದಂ ಗುಣದಷ್ಟು ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ. ಏಕೆ? ಮಕ್ಕಳಲ್ಲಿ ಯಾವ ವಿಶೇಷತೆ ಇತ್ತು? ಏಕೆ ತಂದೆ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ? ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತಿರುತ್ತೀರಾ, ಆದರೆ ವಿಶೇಷವಾಗಿ ತಂದೆ ಏಕೆ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ? ಏಕೆಂದರೆ ಎರಡೂ ಕಡೆ ಏಕತೆ ಮತ್ತು ದೃಢತೆಯ ವಿಶೇಷತೆಯನ್ನು ನೀವು ಧಾರಣೆ ಮಾಡಿಕೊಂಡಿದ್ದೀರಿ. ಎಲ್ಲಿ ಏಕತೆ ಮತ್ತು ದೃಢತೆ ಇರುತ್ತದೆಯೋ
ಅಲ್ಲಿ ಒಂದು ವರ್ಷ ಕೂಡ ಒಂದು ತಿಂಗಳ ಸಮಾನ ಆಗಿರುತ್ತದೆ ಅಂದ ಮೇಲೆ ಕೇಳಿಸಿಕೊಂಡಿರುತ್ತಾನೆ ಗುಜರಾತ್ನವರು ಮತ್ತು ಬಾಂಬೆಯವರು. ಒಳ್ಳೆಯದು. ಈಗ ಸೆಕೆಂಡ್ನಲ್ಲಿ ಜ್ಞಾನ ಸೂರ್ಯನ ಸ್ಥಿತಿಯಲ್ಲಿ ಸ್ಥಿತಾಗಿ ನಾಲ್ಕು ಕಡೆ ಭಯಭೀತರಾಗಿ ಏರುಪೇರಿನಲ್ಲಿ ಇರುವಂತಹ ಆತ್ಮರಿಗೆ ಸರ್ವಶಕ್ತಿಯ ಕಿರಣವನ್ನು ಹರಡಿ. ಬಹಳಷ್ಟು ಭಯಭೀತರಾಗಿದ್ದಾರೆ, ಅವರಿಗೆ ಶಕ್ತಿಯನ್ನು ಕೊಡಿ, ವೈಬ್ರೇಷನ್ ಅನ್ನು ಹರಡಿಸಿ. ಒಳ್ಳೆಯದು. ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು. ನಾಲ್ಕು ಕಡೆ ಇರುವಂತಹ ಮಕ್ಕಳ ಭಿನ್ನ ಭಿನ್ನ ನೆನಪು, ಪ್ರೀತಿ ಮತ್ತು ಸಮಾಚಾರದ ಪತ್ರ ಮತ್ತು ಇಮೇಲ್ ಪರಮಾತ್ಮ ತಂದೆಯ ಬಳಿ ಬಂದು ತಲುಪಿದೆ. ಪ್ರತಿಯೊಬ್ಬರೂ ಹೇಳುತ್ತಾರೆ, ನನ್ನ ನೆನಪನ್ನು ಪರಮಾತ್ಮ ತಂದೆಗೆ ತಿಳಿಸಿ, ನನ್ನ ನೆನಪನ್ನು ತಂದೆಗೆ ತಿಳಿಸಿ ಎಂದು ಬಾಪ್ತಾದ ಹೇಳುತ್ತಾರೆ. ಪ್ರತಿಯೊಂದು ಪ್ರೀತಿಯ ಮಗುವಿನ ನೆನಪು ಬಾಪ್ತಾದರವರಿಗೆ ಬಂದು ತಲುಪಿದೆ. ದೂರದಲ್ಲಿ ಕುಳಿತಿದ್ದರೂ ಕೂಡ ನೀವೆಲ್ಲರೂ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ. ಅಂದ ಮೇಲೆ ಯಾರೆಲ್ಲರೂ ನನ್ನ ನೆನಪನ್ನು ತಿಳಿಸಿ, ನನ್ನ ನೆನಪನ್ನು ತಿಳಿಸಿ ಎಂದು ಹೇಳಿದ್ದೀರೋ ಆ ಎಲ್ಲಾ ಮಕ್ಕಳ ನೆನಪು ತಂದೆಯ ಬಳಿ ಬಂದು ತಲುಪಿದೆ. ಇದೇ ಮಕ್ಕಳ ಪ್ರೀತಿ ಮತ್ತು ತಂದೆಯ ಪ್ರೀತಿ ಮಕ್ಕಳನ್ನು ಮೇಲೆ ಹಾರಿಸಿ ಕರೆದುಕೊಂಡು ಹೋಗುತ್ತಿದೆ. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಅತಿ ಶ್ರೇಷ್ಠ ಭಾಗ್ಯಶಾಲಿಗಳು, ಕೋಟಿಯಲ್ಲಿ ಕೆಲವರಾದಂತಹ ವಿಶೇಷ ಆತ್ಮರಿಗೆ ಸದಾ ಸ್ವಮಾನದಲ್ಲಿ ಸ್ಥಿತಾಗಿದ್ದು ಗೌರವವನ್ನು ನೀಡುವಂತಹ ಸೇವಾದಾರಿ ಮಕ್ಕಳಿಗೆ ಸದಾ ಸ್ಮೃತಿ ಸ್ವರೂಪರಾಗಿ ಸಮರ್ಥ ಸ್ವರೂಪ ಸ್ಥಿತಿಯಲ್ಲಿರುವಂತಹ ಆತ್ಮರಿಗೆ ಸದಾ ಅಚಲ ಅಡೋಲ ಸ್ಥಿತಿಯ ಆಸನದಲ್ಲಿ ಸ್ಥಿತಾಗಿ ಸರ್ವಶಕ್ತಿ ಸ್ವರೂಪರಾದ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಬಾಪ್ತಾದರವರಿಗೆ ನಿಮ್ಮೆಲ್ಲರ ಮೇಲೆ ವಿಶೇಷ ಖುಷಿ ಇದೆ. ಏಕೆ ಖುಷಿ ಇದೆ? ವಿಶೇಷವಾಗಿ ಯಾವ ಮಾತಿನ ಖುಷಿ ಇದೆ ಅಂದರೆ, ಹೇಗೆ ಬ್ರಹ್ಮಾ ತಂದೆ ಎಲ್ಲರಿಗೂ ಆರ್ಡರ್ ಅನ್ನು ಕೊಡುತ್ತಿದ್ದರು, ಈ ಕಾರ್ಯವನ್ನು ಮಾಡಬೇಕು, ಈ ಕಾರ್ಯವನ್ನು ಮಾಡಬೇಕು ಎಂದು. ಅದೇ ರೀತಿ ನೀವೆಲ್ಲರೂ ಬ್ರಹ್ಮಾ ತಂದೆಯನ್ನು ಅನುಕರಣೆ ಮಾಡಿದ್ದೀರಾ, ಬಾಬಾ ನೀವು ಜೊತೆಗಿದ್ದೀರಾ ಎಂದು ದಾದಿ ಬಾಬಾರವರಿಗೆ ತಿಳಿಸುತ್ತಿದ್ದಾರೆ. ತಂದೆಯಂತೂ ಜೊತೆಗೆ ಇದ್ದೇ ಇದ್ದಾರೆ, ನಿಮಿತ್ತ ಅಂತೂ ನೀವಾಗಿದ್ದೀರಾ ತಾನೆ. ಹೇಗೆ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ? ನಾಲ್ಕು ಕಡೆ ದೃಢ ಸಂಕಲ್ಪದ ಆಧಾರದಿಂದ ಸಫಲತೆ ಪ್ರಾಪ್ತಿಯಾಗಿದೆ. ಆದ್ದರಿಂದ ಗುಪ್ತ ರೂಪದಲ್ಲಿ ನಿಮ್ಮೆಲ್ಲರಲ್ಲೂ ಬಹಳಷ್ಟು ಶಕ್ತಿ ತುಂಬಿದೆ. ಶರೀರ ಕೂಡ ಚೆನ್ನಾಗಿದೆ, ಆತ್ಮಿಕ ಶಕ್ತಿ ಕೂಡ ಬಹಳಷ್ಟು ಜಾಸ್ತಿ ನಿಮ್ಮಲ್ಲಿ ಇದೆ. ಆರೋಗ್ಯ ಸರಿ ಇರದೇ ಇದ್ದರೂ ಕೂಡ ಆತ್ಮಿಕ ಶಕ್ತಿ ಇರುವ ಕಾರಣ ಆರೋಗ್ಯ ಆತ್ಮಿಕ ಶಕ್ತಿಯ ಮುಂದೆ ಯಾವ ದೊಡ್ಡ ಮಾತು ಅಲ್ಲ. ಇದರಿಂದ ಚಮತ್ಕಾರ ಆಗುತ್ತದೆ, ಆತ್ಮಿಕ ಶಕ್ತಿಯ ಮೂಲಕ ಚಮತ್ಕಾರ ಆಗುತ್ತದೆ. ದಾದಿಯರು ಬಾಬಾರವರ ಜೊತೆಗೆ ಮಿಲನವನ್ನು ಮಾಡುವುದನ್ನು ನೋಡಿ ಎಲ್ಲರ ಮನಸ್ಸಿನಲ್ಲೂ ವಿಚಾರ ಬರುತ್ತದೆ, ನಾವು ದಾದಿಯಾಗಿದ್ದರೆ ನಾವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೆವು ಎಂದು. ನೀವೆಲ್ಲರೂ ಕೂಡ ದಾದಿಯರಾಗುತ್ತೀರಾ. ಈಗ ಬಾಪ್ತಾದ ತಮ್ಮ ಮನಸ್ಸಿನಲ್ಲೇ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ, ಇನ್ನು ಪ್ಲಾನ್ ಅನ್ನು ನಿಮಗೆ ತಿಳಿಸಿಲ್ಲ. ಬ್ರಹ್ಮಾ ತಂದೆ ಸಾಕಾರದಲ್ಲಿ ಇದ್ದಂತಹ ಸಮಯದಲ್ಲಿ ಬ್ರಹ್ಮಾ ತಂದೆ ಏನು ಸೇವೆಯನ್ನು ಮಾಡಿದರೋ ಆ ಸೇವೆಯ ಮೂಲಕ ಎಷ್ಟೆಲ್ಲ ಆದಿರತ್ನಗಳು ಹುಟ್ಟಿಕೊಂಡರೋ ಆ ಆದಿರತ್ನರ ಸಂಘಟನೆಯನ್ನು ಇನ್ನೂ ಪಕ್ಕಾ ಮಾಡಬೇಕು. ಇಂತಹ ಪಕ್ಕಾ ರೂಪದ ಸಂಘಟನೆಯನ್ನು ಯಾವಾಗ ಸೇರಿಸುತ್ತೀರಾ? ಯಾವಾಗ ಈ ರೀತಿ ಮಾಡಿ ತೋರಿಸುತ್ತೀರಾ? ಯಾವಾಗ ನೀವು ಇಂತಹ ಸಂಘಟನೆಯನ್ನು ಸೇರಿಸಿ ಕಾರ್ಯವನ್ನು ಮಾಡಿ ತೋರಿಸುತ್ತೀರೋ ಆಗ ಎಲ್ಲರೂ ಮಾಡುತ್ತಾರೆ. ಈ ಡ್ಯೂಟಿ ಜಾನಕಿ ದಾದೀಜಿಯವರ ಡ್ಯೂಟಿ ಆಗಿದೆ ಎಂದು ಬಾಬಾ ತಿಳಿಸುತ್ತಿದ್ದಾರೆ. ನಿಮ್ಮ ಮನಸ್ಸಿನ ಸಂಕಲ್ಪ ಇದೇ ಆಗಿದೆ ತಾನೆ? ಏಕೆಂದರೆ ದಾದಿಯರಾದ ನಿಮ್ಮಲ್ಲಿ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ರೂಪದಲ್ಲಿ ಇದೆ. ದಾದಿಯರ ಸಂಘಟನೆಯಲ್ಲಿ ಏಕತೆ ಮತ್ತು ದೃಢತೆ ಪಕ್ಕಾ ರೂಪದಲ್ಲಿ ಇದೆ. ಅದೇ ರೀತಿ ಆದಿಯಲ್ಲಿ ಸೇವೆಗೋಸ್ಕರ ಎಷ್ಟೆಲ್ಲ ರತ್ನಗಳು ಹುಟ್ಟಿಕೊಂಡರೋ ಅವರ ಸಂಘಟನೆ ಕೂಡ ಇದೇ ರೀತಿ ಪಕ್ಕಾ ರೂಪದಲ್ಲಿ ಇರಬೇಕು. ಇಂತಹ ಸಂಘಟನೆಯ ಅವಶ್ಯಕತೆ ಈಗ ಬಹಳಷ್ಟು ಜಾಸ್ತಿ ಇದೆ, ಏಕೆಂದರೆ ಸೇವೆಯಂತೂ ವೃದ್ಧಿಯಾಗಲೇಬೇಕು. ಅಂದ ಮೇಲೆ ಸಂಘಟನೆಯಲ್ಲಿ ಯಾವ ಶಕ್ತಿ ಇದೆಯೋ ಸಂಘಟನೆಯ ಶಕ್ತಿ ಏನನ್ನು ಬೇಕಾದರೂ ಮಾಡಿ ತೋರಿಸುತ್ತದೆ. ಸಂಘಟನೆಯ ಸಂಕೇತದ ನೆನಪಾರ್ಥ ಅಂದರೆ ಐದು ಜನ ಪಾಂಡವರಾಗಿದ್ದಾರೆ. ಪಾಂಡವರು ಕೇವಲ ಐದೇ ಜನ ಇದ್ದಾರೆ, ಆದರೆ ಆ ಐದು ಜನ ಪಾಂಡವರ ಸಂಕೇತ ಅಂದರೆ ಸಂಘಟನೆಯ ಸಂಕೇತ ಆಗಿದೆ. ಒಳ್ಳೆಯದು. ಸಾಕಾರದಲ್ಲಿ ಬ್ರಹ್ಮಾ ತಂದೆ ಇದ್ದಾಗ ಸೇವೆಗೋಸ್ಕರ ಯಾರೆಲ್ಲ ಸೆಂಟರ್ನಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಮತ್ತು ಸೆಂಟರ್ನಲ್ಲಿ ಸೇವೆಯಲ್ಲಿ ತೊಡಗಿದ್ದೀರಿ, ಅವರು ಕೈಯನ್ನು ಎತ್ತಿ ಸೋದರರೂ ಕೂಡ ಇದ್ದಾರೆ. ಪಾಂಡವರು ಇರದೆ ಗತಿ ಸಿಗಲು ಸಾಧ್ಯ ಇಲ್ಲ, ಆದರೆ ಪಾಂಡವರ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೆ ಇನ್ನೂ ಕೆಲವರು ಪಾಂಡವರು ಇದ್ದಾರೆ. ಎಲ್ಲರೂ ಸಂಘಟಿತ ರೂಪದಲ್ಲಿ ಸೇರಬೇಕು. ಎಲ್ಲರನ್ನೂ ಒಂದೇ ಸಂಘಟನೆಯಲ್ಲಿ ಸೇರಿಸುವಂತಹ ಜವಾಬ್ದಾರಿ ಜಾನಕಿ ದಾದೀಜಿಯವರ ಜವಾಬ್ದಾರಿಯಾಗಿದೆ. ದಾದಿ ಬ್ಯಾಕ್ಬೋನ್ ಆಗಿದ್ದಾರೆ. ಇವರೆಲ್ಲರೂ ಬಹಳ ಒಳ್ಳೆಯ ರತ್ನ ಆಗಿದ್ದಾರೆ. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಯಾವುದಾದರೂ ಒಂದು ಸೇವೆಯನ್ನು ಮಾಡುತ್ತಿರುತ್ತೀರಾ, ಆದರೆ ನಿಮ್ಮ ಸಂಘಟನೆಯಲ್ಲಿ ಮಹಾನತೆ ಇದೆ. ನಿಮ್ಮ ಸಂಘಟನೆ ಮಹಾನ್ ಸಂಘಟನೆಯಾಗಿದೆ. ನಿಮ್ಮ ಕೋಟೆ ಶಕ್ತಿಶಾಲಿಯಾಗಿದೆ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಸದಾ ವಿಜಯಿ ರತ್ನ ಆಗಿ ಸದಾ ನಿಮ್ಮ ಸ್ವಮಾನದ ಸೀಟ್ನಲ್ಲಿ ನೀವು ಸ್ಥಿತ ಆಗಿರಬೇಕು. ನಾನು ವಿಜಯಿ ರತ್ನ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೇನೆ ಅನ್ನುವ ಸೀಟ್ನಲ್ಲಿ ಸೆಟ್ ಆಗಿರಬೇಕು. ಎಂತಹ ಸೀಟ್ ಇರುತ್ತದೆಯೋ ಆ ಸೀಟ್ಗೆ ತಕ್ಕಂತೆ ಲಕ್ಷಣಗಳು ಕೂಡ ನಮ್ಮಲ್ಲಿ ಧಾರಣೆ ಆಗುತ್ತದೆ. ಯಾವುದೇ ಪರಿಸ್ಥಿತಿ ಸಮ್ಮುಖಕ್ಕೆ ಬಂದರೂ ಕೂಡ ಸೆಕೆಂಡ್ನಲ್ಲಿ ನೀವು ನಿಮ್ಮ ಸೀಟ್ನಲ್ಲಿ ಸೆಟ್ ಆಗಿ ಸೀಟ್ನಲ್ಲಿ ಕುಳಿತಂತವರ ಆರ್ಡರ್ ಅನ್ನು ಎಲ್ಲರೂ ಸ್ವೀಕಾರ ಮಾಡುತ್ತಾರೆ ಅಂದ ಮೇಲೆ ಸೀಟ್ನಲ್ಲಿ ಸೆಟ್ ಆಗಿ ಆಗ ವಿಜಯಿಗಳಾಗುತ್ತೀರಾ. ಸಂಗಮ ಯುಗ ಸದಾ ವಿಜಯಿಯಾಗುವಂತಹ ಯುಗ ಆಗಿದೆ. ಸಂಗಮ ಯುಗಕ್ಕೆ ಸದಾ ವಿಜಯಿಯಾಗುವಂತಹ ವರದಾನ ಇದೆ ಅಂದ ಮೇಲೆ ವರದಾನಿಗಳಾಗಿ ಮತ್ತು ವಿಜಯಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ. ಸರ್ವ ಆಸಕ್ತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶಿವಶಕ್ತಿ ಪಾಂಡವ ಸೇನೆಯಲ್ಲಿರುವಂತಹ ಆತ್ಮರು ನೀವಾಗಬೇಕು. ಸರ್ವ ಆಸಕ್ತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರೆ ನೀವು ಶಿವಶಕ್ತಿ ಪಾಂಡವ ಸೇನೆಯಲ್ಲಿರುವ ಆತ್ಮರು ಎಂದು ಹೇಳಿಸಿಕೊಳ್ಳುತ್ತೀರಾ. ಒಳ್ಳೆಯದು. ಓಂ ಶಾಂತಿ.